ಹತ್ತೊಂಬತ್ತು. ಪ್ರತಿಬಿಂಬಂಚ ತತ್ಸಾಮ್ಯಮೇವ ಇತಶ್ಚ ಉಪಚಾರೇಣೈವ ಅಹಂಗ್ರಹೋಪಾಸನಮಿತ್ಯಾಹ ಅಹಮಿತಿ. ಇತಶ್ಚ ಉಪಚಾರೇಣೈವ ಅಹಂಗ್ರಹ ಉಪಾಸನಮಿತಿ ಆಹ ಅಹಮಿತಿ. ಅಹಂಗ್ರಹ ಉಪಾಸನ, ಅಹಂ ಬ್ರಹ್ಮಾಸ್ಮಿ, ನಾನು ಭಗವಂತನಿಗೆ ಅಧೀನ ಕಿಂಚಿತ್ ಸದೃಶ ಅಂತ ಉಪಾಸನೆ ಮಾಡೋದು ಅತ್ಯಂತ ಶ್ರೇಷ್ಠವಾದಂತಹ ಉಪಾಸನೆ. ಫಲಾಧಿಕ್ಯಂ ಮುಖ್ಯಂ ಫಲಂ ಅಹಂಗ್ರಹೋಪಾಸಕಸ್ಯ ಹಿ ಪರಮಂ ಪ್ರಯೋಜನಂ ಈಶ್ವರ ಸಾರೂಪ್ಯಾಪತ್ತಿರೇವ ಶ್ರುತ್ಯಾಬುಚ್ಯತೆ. ಯಾರು ಈ ರೀತಿಯಾಗಿ ಅಹಂಗ್ರಹ ಉಪಾಸನೆಯನ್ನು ಮಾಡ್ತಾರೆ ಅವರಿಗೆ ಸಾರೂಪ್ಯ ರೂಪ ಮುಕ್ತಿ ಸಿಗುತ್ತೆ ಅಂತ ಹೇಳಿ. ಸಾರೂಪ್ಯ ಮುಕ್ತಿ ಎಂಬ ವಿಶೇಷವಾದ ಮುಕ್ತಿ. ಯದಿ ಚ ನಿರುಪಚರಿತ ಮೈಕ್ಯಂ ಉಪಾಸ್ಯತಂ ಸ್ಯಾತ್ ತದಾ ತನ್ನೋಪಪದ್ಯೇತ. ನಿರುಪಾಧಿಕವಾದಂತಹ ನಿರುಪಚರಿತವಾದಂಥ ಐಕ್ಯವನ್ನು ಉಪಾಸನೆ ಮಾಡಿದರೆ ಅನರ್ಥ ಹೇಳ್ತಾರೆ. ಇಂಥ ಉಪಾಸನೆ ಮಾಡಿದರೆ ವಿಶೇಷ ಪುರುಷಾರ್ಥ ಹೇಳ್ತಾರೆ. ತಂ ಯಥಾ ಯಥಾ ಉಪಾಸತೆ ತದೇವ ಭವತಿ. ಯಾವುದನ್ನು ಹೇಗೆ ಉಪಾಸನೆ ಮಾಡ್ತಾನೆ ಅವನು ಹಾಗಾಗೆ ಆಗ್ತಾನೆ ಅದು ಹೇಳಿದ್ದಾರೆ ಆಗಲೇ. ಅದು ಕೀಟ ಪೇಶಸ್ಕರ ನ್ಯಾಯ. ಆ ಕೀಟ ಏನಾಗುತ್ತೆ ಕೊನೆಗೆ ಹುಳಾಗಿ ಹುಟ್ಟು ಹಾರುತ್ತೆ. ಅದೇ ರೀತಿ ಎಂ ಎಂ ಆಫೀಸ್ ಪರನ್ ಭಾವಂ ತ್ಯಜತ್ಯಂತೆ ಕಲೆಯವ ಭರತ ಜಿಂಕೆ ಧ್ಯಾನ ಮಾಡಣೆ ಮಾಡಿ ಏನಾದ ಜಿಂಕೆ ಮರ್ಯಾದ. ಆ ರೀತಿಯಲ್ಲಿ ಇತಿ ಶ್ರುತಿ ರೀತಿ ಪಾಪ ಅಲ್ಲ. ಇವೆಲ್ಲ ಸೇರಿಬಿಡುತ್ತೆ. ಇದು ಮೂಲ ಸ್ವತಂತ್ರ ದೇವರು ಸ್ವತಂತ್ರ ಅಂತ ಹೇಳಿದ ತಕ್ಷಣ ಏನು ಬಂತ ಅದರಲ್ಲಿ ಗುಣಗೂಢತ್ವ ದೋಷದೋರತ್ವ ಎಲ್ಲ ಸೇರಿಕೊಂಡೋಯ್ತು ಒಂದು ಪದ. ಅದಕ್ಕೆ ಅಹಂ ಬ್ರಹ್ಮ ಅಸ್ಮಿ ಅಂತ ಹೇಳಿದಾಗ ನಾನು ಪರಮಾತ್ಮನ ಅಧೀನನಾಗಿದ್ದೇನೆ ಅವ್ರು ತಿಳ್ಕೊಂಡ ಅರ್ಥ ಅಲ್ಲ. ಸದಾಕಾಲದಲ್ಲೂ ಪರಮಾತ್ಮನ ಅಧೀನ ಮತ್ತು ಕಿಂಚಿತ್ ಸಾದೃಶ್ಯ ಸಾದೃಶ್ಯ ಹೊಂದಿದ್ದೇನೆ ಅಂತ ಉಪಾಸನೆ ಮಾಡ್ತಾ ಹೋದಂತೆ ಎಲ್ಲ ಉಪಾಸನೆ ಏನಾಗುತ್ತೆ ಅದರಲ್ಲಾಗ ನಾನು ಪ್ರತಿಬಿಂಬ ಅಂತ ತಿಳ್ಕೊಂಡಾಗ ಪ್ರತಿ ಕ್ಷಣದಲ್ಲೂ ದೇವರ ಸ್ಮರಣೆ ಬರುತ್ತೆ. ಅರ್ಥ ಆಯ್ತಾ? ಪ್ರತಿಬಿಂಬ ಹೌದು ಅಲ್ಲ ಅವನು ಹೇಳೋದು ಅರ್ಥದಲ್ಲಿ ಅವನೇ ಅದಕ್ಕೆ ಏನ್ ಮಾಡ್ಬಿಟ್ಟು ಉಳಿದ ಅರ್ಥಗಳು ಸುಳ್ಳು ಅಂತ ಹೇಳ್ಬಿಟ್ಟ. ಆ ನಮ್ಮಲ್ಲಿ ಹಾಗಲ್ಲ. ನಾವೇನು ಎಲ್ಲ ಉಪಾಸನೆ ಎಲ್ಲ ಉಪಾಸನೆಗಳೆ ಗೊತ್ತಾಯ್ತು. ಈ ಉಪಾಸನೆಯಲ್ಲಿ ಏನಿದೆ ಅಂದ್ರೆ ದೇವರ ಸಂತತ ಸ್ಮರಣೆ ಇದೆ. ಗೊತ್ತಾಯ್ತಾ? ನಾನು ಅವನೇನ್ ತಿಳ್ ನಾನು ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮ ಅಸ್ಮಿ, ನಾನು ಪರಮಾತ್ಮನೇ ಆಗಿದ್ದೇನೆ ಅಂತ ಅರ್ಥ ಹೇಳಿದ. ನಾ ಅರ್ಥ ಹೇಳ್ತಾ ಇಲ್ಲ ಅದಕ್ಕೆ. ಅದು ವೇದವಾಕ್ಯ, ಸುಳ್ಳಲ್ಲ ಅದು. ಅಹಂ ಬ್ರಹ್ಮಾಸ್ಮಿದು ವಾಕ್ಯ ಇದೆಯೋ ಇಲ್ವೋ? ವಾಕ್ಯ ಇದೆ. ಅದಕ್ಕೆ ಅರ್ಥ ಅವ್ರು ತಿಳ್ಕೊಂಡು ಅರ್ಥ ಇಲ್ಲ. ಏನರ್ಥ ಇದೆ ಅದಕ್ಕೆ? ಅಹಂ ಬ್ರಹ್ಮ ಅಸ್ಮಿ, ನಾನು ಮಠದವನು, ಮಠಕ್ಕೆ ಸೇರಿದವನು, ನಾನು ದೇವರಿಗೆ ಸೇರಿದವನು, ದೇವರಿಗೆ ಅಧೀನನಾದವನು, ಪ್ರತಿ ಇದರಲ್ಲೂ ಅಧೀನನಾದವನು, ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ತೊರೆದು ಜೀವಿಸಬಹುದೇ ಹರಿಣಿನ ಚರಣಗಳ. ಅದಕ್ಕೆ ರಾಜ್ಯ ಬದಲಾಯಿಸಬಹುದು, ಕೋಶ ಬದಲಾಯಿಸಬಹುದು, ಆದ್ರೆ ಏನು ಬದಲಾಯಿಸಕ್ ಬರೋದಿಲ್ಲ, ದೇವರನ್ನು ಬಿಟ್ಟಿರಕ್ ಬರೋ. ಅದು ಅರ್ಥ. ಅದಕ್ಕೆ ಆ ಅರ್ಥ ಬಿಟ್ಟು ಇವರೇ ಅರ್ಥ ಮಾಡಿಕೊಂಡ್ರು ನಾನೇ ದೇವರಾಗಿದ್ದೇನೆ. ಅರ್ಥ ಸರಿಯಲ್ಲ ಅದಕ್ಕೆ ಹೇಳ್ತಾರೆ. ಎಲ್ಲ ಶ್ರುತಿಗೆ ವಿರುದ್ಧವಾದ ಅರ್ಥ ನೀವು ಮಾಡ್ತೀರಿ. ಆದ್ರೆ ವೇದವಾಕ್ಯ ಇಲ್ಲ ಅಂತಾನೆ ಹೇಳೋದಿಲ್ಲ. ಏನ್ ಹೇಳಿದ್ವಿ ಅದಕ್ಕೆ? ಸರಿಯಾದ ಅರ್ಥ ಹೇಳಿದಷ್ಟು. ಅವನೇನ್ ಮಾಡ್ದ? ದಾಸೋಪರಣಾದಲ್ಲ ಸುಳ್ಳೇ ಸುಳ್ಳು ಅಂತ ಹೇಳ್ಬಿಡ್ತಾನೆ. ಗೊತ್ತಾಯ್ತಿಲ್ಲ, ನಾ ರೀತಿ ಹೇಳೋದಿಲ್ಲ. ಅದೆಲ್ಲ ವಾಕ್ಯ ಇದೆ, ಅದಕ್ಕೆ ಅರ್ಥ ಹೇಳೋದು ಬಜೀತ ಆಗುತ್ತೆ ಅವರಿಗೆ. ದಾಸೋಪರಣ ಇತ್ಯಾದಿ ವಾಕ್ಯಗಳಿಗೆ ಅರ್ಥ ಹೇಳೋದಕ್ಕೆ ಬರೋದಿಲ್ಲ ಅವರಿಗೆ. ಅದಕ್ಕೆ ವ್ಯಾವಹಾರಿಕ ಅಂತ ತೆಗೆದು ಹಾಕ್ಬಿಡ್ತಾರೆ. ನಾವು ಹಾಗಲ್ಲ, ಇದು ಸರಿ ಅದು ಸರಿ. ಅಲ್ಲಿ ಹೇಳಿರೋದು ಭೇದ, ಇಲ್ಲಿ ಹೇಳಿರೋದು ಸಾದೃಶ್ಯ ಅಧೀನ್ಯ. ಆದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಇದನ್ನು ಯಾರು ಬರೆದಿದ್ದಾರೆ? ಓ, ಎಲ್ಲದಕ್ಕೂ ಬರೋದಾರೆ, ಪ್ರತಿಯೊಂದಕ್ಕೂ ಬರೋದು, ಅದಕ್ಕೂ ಬರೋದು, ಇದಕ್ಕೂ ಬರೋದಾರೆ. ಅವ್ರು ಅದಕ್ಕೆಲ್ಲ ಕೈ ಬಿಟ್ಬಿಡ್ತಾರೆ. ಇದೇನಿಲ್ಲ, ಅರ್ಥ ಆಗ್ತಿದ್ದೇನೆ ಔಟ್ ಆಫ್ ಸಿಲೆಬಸ್ ಅಂತ ತಿಳ್ಕೊಂಡ್ರೆ ಆಗೋ ಹಾಗೆ. ತಪ್ಪಾಯ್ತು. ಅದೇ, ನಾನೇ ಬ್ರಹ್ಮನಾಗಿದ್ದು, ನಾನೇ ದೇವರು, ನಾನೇ ದೇವರು ಎಂಬ ಹೇಗಿರುತ್ತೆ? ನಾನು ಆ ಸಂಘದ ಪ್ರತಿನಿಧಿ ಎಂಬ ಹೇಗಿರುತ್ತೆ? ನಾನೇ ಸಂಘ, ತಪ್ಪದು. ನಾನು ಸಂಘದ ಪ್ರತಿನಿಧಿ, ಎಷ್ಟು ಸುಲಭ ಆಯ್ತು. ಸಂಘದ ಪ್ರತಿನಿಧಿ ಅಂತ ಹೇಳಿದ್ರೆ ಸಂಘ ದೊಡ್ಡದ ಇವನು ದೊಡ್ಡೋಣ? ಸಂಘ ದೊಡ್ಡದೆ, ದೇವರು ದೊಡ್ಡ, ಅವನಿಗೆ ಅಧೀನ ನಾನು ಅಷ್ಟೇ. ಆ ಮಾತಿನೊಳಗೆ ಅದನ್ನ ಶಾರ್ಟ್ ಆಗಿ ಹೇಳಿದ್ದು. ಅದನ್ನ ಆಕ್ಚುಲಿ ಏನ್ ಹೇಳಬೇಕಾಗಿತ್ತು? ನಾನು ಬ್ರಹ್ಮನಿಗೆ ಅತ್ಯಂತ ಅಧೀನನಾಗಿದ್ದೇನೆ, ಕಿಂಚ ಸದೃಶನಾಗಿದ್ದೇನೆ, ಇಷ್ಟೆಲ್ಲ ಹೇಳಬೇಕು. ಅದ್ರ ಬಂದು ಏನ್ ಹೇಳಿದ್ರೆ ಸಾಕು? ನಾನೇ ಬ್ರಹ್ಮ ಅಂತ. ಎಷ್ಟರ ಮಟ್ಟಿಗೆ ಅದು ಅರ್ಥದಲ್ಲಿ? ಗೊತ್ತಾಯ್ತಾ? ಹೇಳಿದ ಆತ ಲೆಟರ್ ಕೊಟ್ಟಿರ್ತಾರೆ ಆತವಿದ್ರೆ ಅಷ್ಟನ್ನ. ಯಾರಿಗೆ ಅಂದ್ರೆ ನಾನೇ ಅಂತ ಹೇಳ್ತಾನೆ ಅಷ್ಟೆ. ನಾನೇ ಅಂತ ಹೇಳ್ಬೇಕಾದ್ರೆ ಏನು ಎಚ್ಚರ ಇದೆ ಅವನಿಗೆ? ಅವನ ಪ್ರತಿನಿಧಿಯಾಗಿ ಇದ್ದೇನೆ, ಎಚ್ಚರ ಇಟ್ಕೊಂಡು ಮಾತಾಡ್ತಾರೆ. ಇದು ಜ್ಞಾನ, ಇದು ಅದು ಇದು ಮಿಥ್ಯಾ ಜ್ಞಾನ. ಅದು ಅರ್ಥ ಆಯ್ತಾ? ಅದು ಮಿಥ್ಯಾ ಜ್ಞಾನ. ಅದು ಅರ್ಥ ಮಾಡ್ಕೊಂಡ ಯಾವ ಸಮಸ್ಯೆ ಹೇಳಿಲ್ಲ ನಿನ್ನೆ ಎಲ್ಲ ಹೇಳ್ಬೇಕಾದ್ರೆ ಅದು ದುಡ್ಡು ಕೊಡ್ತಾರೆ ಇಸ್ಕೊಂಬ ಅಂತ ಕಳಿಸಿದ್ರು. ಗೊತ್ತಾಯ್ತಿಲ್ಲ ಅವರೆಲ್ಲ ದುಡ್ಡು ಕೊಡೋದು ಯಾರೀ ಅಂತ ನಾನೇ ಅಂತ ಹೇಳಿದೆ. ಇಲ್ಲಿ ಹೇಳ್ಬೇಕಾದ್ರೆ ಏನಿದೆ ಅವನಿಗೆ? ನಾನು ಪ್ರತಿನಿಧಿಯಾಗಿ ಬಂದಿದ್ದೇನೆ, ದುಡ್ಡು ಕೊಡ್ತಾ ಇದನ್ನ ಅವರಿಗೆ ನಾನು ಕೊಡಬೇಕು. ಇಷ್ಟು ಅನುಸಂಧಾನ ಇಟ್ಕೊಂಡು ಏನಂತ ಹೇಳಿದ ಅವನು? ನಾನೇ ಅಂತ ಹೇಳಿದೆ. ಈ ಅರ್ಥ ನಾನೇ ಅಂತ ಹೇಳೋದು ಏನದು? ಗುಣ, ದೋಷ ಅಲ್ಲ. ಅಲ್ಲ, ಅವರೇ ನಾನೇ, ಅವರೆಲ್ಲ ಯಾರೀ ನಾನೇ. ಅದೇನಾಯ್ತದ ಈಗ? ಅಹಂಕಾರ ಪತನಕ್ಕೆ ಹೇತು, ಲೋಕದೊಳಗೆ ಪತನಕ್ಕೆ ಹೇತು. ಶಾಸ್ತ್ರ ಬಿಟ್ಟುಬಿಡಿ, ಲೋಕದೊಳಗೇನೆ ಅವರೇನಾರು ಅಂತೇಳಿ ಹೇಳ್ಕೊಂಡು ಏನಂತಾರೆ ಅವನನ್ನು ಶಿಕ್ಷಿಸ್ತಾರೆ ತಾನೇ ಅಂತ. ನಾನು ಪ್ರತಿನಿಧಿ ಅಂತ ಹೇಳ್ಕೊಂಡಾಗ ಏನು ಮಾಡ್ತಾರೆ ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಾರೆ. ಸಾರೂಪ್ಯ ಸಿಮಿಲ್ಯಾರಿಟಿ ನೋಡೋ ದೇವಿದೇರಿದ್ದಾರೆ ತಾವು ತಿರುಪತಿ ಫಸ್ಟ್ ಟೈಮ್ ಹೋದ್ರೆ ಏನು ಮಾಡಿಬಿಡ್ಬೇಕಾದ್ರೆ ದೇವ್ರು ನೋಡಿ ಹೋಗಿ ಕೃಷ್ಣ ಶ್ರೀನಿವಾಸ ಅದು ಹೋಗ್ಬಿಡ್ತಾರೆ ಮುಂದಕ್ಕೆ. ಯಾಕೆ ಚಕ್ರ ಸಿಕ್ಕದಾಪದ್ದೆಲ್ಲ ಇದೆ ನೋಡೋದಕ್ಕೆ, ನಾಲ್ಕು ಕೈ ಇದೆ. ಹಾಂ, ಆ ರೀತಿ ಮೋಸ ಹಾಗಾಗೆ ಅದು ಸಾರೂಪ್ಯ ಅಂತ. ಹಾಂ, ನೀವೇ ಹೇಳಿ ಏನಿರ್ಬೋದು ಸಾಮೀಪ್ಯ. ವೆರಿ ಕ್ಲೋಸ್, ಐ ವೆರಿ ಕ್ಲೋಸ್ ಟು ಹಿಮ್. ಸಾಮೀಪ್ಯ ಆಮೇಲೆ ಸಾಯುಜ್ಯ, ಜೊತೆಗಿರೋದು, ಕ್ಲೋಸ್ ಅಲ್ಲ, ಮೈ ಮೇಲೆ ಓಡಾಡ್ಕೊಂಡಿರೋದು ಅದು ಸಾಯುಜ್ಯ. ಆಮೇಲೆ ಇನ್ನೊಂದು ಯಾವ್ದು ಹಿಡಿತು ಸಾಲು, ಒಂದೇ ಹೋಗ್ತಾರೆ. ನಾನು ಬೆಂಗಳೂರಲ್ಲಿ ಇದ್ದೇನೆ ಅಷ್ಟೇ, ಯಲಂಕದಲ್ಲಿ ಇದ್ದೇನೆ ಹೋಯ್ತಲ್ಲಿಗೆ. ನಾನು ಬೆಂಗಳೂರಲ್ಲಿ ಇದ್ದೇನೆ, ಯಲಂಕ ಬರೆದ್ರು ಬೆಂಗಳೂರೇ. ಯಾರೋ ಊರಿಗೆ ಹೋಗ್ತಿದ್ರು ಎಲ್ಲಿ ಬೆಂಗಳೂರು, ಖುಷಿ ಆಯ್ತು ಏರ್ಪಡಿ, ಎಲ್ಲಿ ಯಲಂಕದಲ್ಲಿ ಆಗಿರಬೇಡ ಬಿಡಿ ಅಂತ ಹೇಳಿ. ಒಂದು ಊರ ಆಯ್ತಾ ಹೊರತು ಹತ್ತಿರ ಇಲ್ಲ. ಏನು ಹೇಳಿದಾಗ ವಿಧಾನಸೌಧ ಪಕ್ಕದಲ್ಲೇ ಇದ್ದೇನೆ, ಅವಾಗೇನಾಯ್ತು ಸಾಮೀಪ್ಯ. ವಿಧಾನಸೌಧ ಒಳಗೆ ಇದ್ದೇನೆ, ಅವಾಗೇನಾಯ್ತು ಅದ ಇನ್ನೂ ಹೆಚ್ಚಾಯ್ತು. ಗೊತ್ತಾಯ್ತಾ? ಆ ಅರ್ಥದಲ್ಲಿ ನೋಡೋದಕ್ಕೆ ಆಫೀಸರ್ ಒಂದೇ ಸಿಮಿಲ್ಯಾರಿಟಿ ಇದೆ, ಇನ್ನೂ ಜಾಸ್ತಿ ಬರುತ್ತೆ. ನಾಲ್ಕು ವಿಧವಾದ ಮುಕ್ತಿ ಅದು. ಈ ಸಾರೂಪ್ಯ ಮುಕ್ತಿ ಬರುತ್ತೆ ಇದನ್ನು ಉಪಾಸನೆ ಮಾಡೋದ್ರಿಂದ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅವು ಏನು ಬಂತು ಭರತನಿಗೆ? ಜಿಂಕೆಯ ರೂಪ ಬಂತು, ಸಾರೂಪ್ಯ ಬಂತು. ಗೊತ್ತಾಯ್ತಾ? ಕೀಟ ಪೇಶಸ್ಕರ ನ್ಯಾಯ, ಅದರಲ್ಲಿ ಏನಾಯ್ತು? ಕೀಟಕ್ಕೇನು ಬಂತು? ಆ ಪತಂಗದ ವೇಷ ಬಂತು. ಗೊತ್ತಾಯ್ತಾ? ಅದರಿಂದ ಸಾರೂಪ್ಯ ಅಷ್ಟೇ ಸಾಕು. ಇವನು ಹೇಳೋದು ಅದೇ ಆಗಿಬಿಡ್ತಾನೆ ಅಂತ ಹೇಳ್ತಾರೆ. ಅದೇ ಆಗೋದಿಲ್ಲ. ಆ ಜಡಭರತ ರಾಜ ಜಿಂಕೆ ಸ್ಮರಣೆ ಮಾಡಿ ದೇಹ ಬಿಟ್ಟ, ಜಿಂಕೆಯಾದ. ಅದೇ ಜಿಂಕೆಯಾದನ? ಎಂಥ ಜಿಂಕೆಯಾದ? ಜಿಂಕೆ ಸದೃಶವಾದ ಜಿಂಕೆಯಾದ. ಅದನ್ನು ಅರ್ಥ ಮಾಡಿಕೊಳ್ಳದೆ ದೃಷ್ಟಾಂತನ ಹಾಳು ಮಾಡಿಬಿಡ್ತಾರೆ. ಹಾಗೆ ಮಾಡಬಾರದು. ಎಲ್ರಿಗೂ ಅದರಲ್ಲೂ ಮತ್ತೆ ಯೋಗ್ಯರಿದ್ದಾರೆ. ನಾಲ್ಕು ವಿಧ ಮುಕ್ತಿ ಯೋಗ್ಯರು ಬೇರೆ ಬೇರೆ ಇದ್ದಾರೆ. ಅವರವರಿಗೆ ತಕ್ಕಂತೆ ಉಪಾಸನೆ ಮಾಡ್ತಾರೆ, ಅದರದೇ ಫಲ ಸಿಗುತ್ತೆ. ಎಲ್ಲ ಸೆಟ್ಲ್ಡ್ ಅದು, ನಮಗೆ ಗೊತ್ತಿಲ್ಲ ಅಷ್ಟೇ, ದೇವರಿಗೆಲ್ಲ ಗೊತ್ತು. ಇತಿ ಶ್ರುತಿ ರೀತಿ ಭಾವ ಅಭ್ಯಾಸ ಸಮೀಪಂ. ಅಭ್ಯಾಸ ನೋಡಿ, ಸಮೀಪ ಅಂತ ಅರ್ಥ. ಅಲೆ ಅಲೋಪೇನೈವ ಕಾಲೇನ. ಎಷ್ಟು ಬೇಗ ಹೋಗ್ತಾನೆ ಅಂದರೆ, ಇನ್ನು ಎರಡು ಅಡ್ವಾಂಟೇಜ್ ಇದೆ. ಬೇಗ ಹೋಗ್ತಾನೆ, ಸಾರೂಪ್ಯ ಮುಕ್ತಿ ಸಿಗುತ್ತೆ ಒಂದು, ಬೇಗ ಸಿಗುತ್ತೆ ಇನ್ನೊಂದು. ಎರಡೆರಡು ಅಡ್ವಾಂಟೇಜ್ ಇರೋದ್ರಿಂದ ಅಹಂ ಬ್ರಹ್ಮಾಸ್ಮಿಯ ಉಪಾಸನೆ ಶ್ರೇಷ್ಠವಾದ ಉಪಾಸನೆ, ಅರ್ಥ ಸರಿ ಇರಬೇಕಷ್ಟೆ. ಇತೋಪಿ ಉಪಚಾರೇಣೈವ ಅಹಂಗ್ರಹ ಇತ್ಯದ ಇತ್ಯಾಹ ತದೀಯ ಇತಿ ವೃತ್ತೇರೇ ಉಪಾಸ್ಯತೆ ಇತಿ ಶೇಷ ಸ್ವತಃ ಸಾಕ್ಷಾತ್ ಐಕ್ಯಾತ್. ವೃತ್ತೇರೇವ ಉಪಾಸ್ಯತೆ ಇತಿ ಶೇಷ, ವೃತ್ತನಾಗಿದ್ದು ಉಪಾಸನೆ ಮಾಡ್ತಾನೆ ಹೊರತು ಅವನೇ ಸ್ವಾಮಿ ಆಗೋದಿಲ್ಲ. ಸ್ವತಃ ಸಾಕ್ಷಾತ್ ಐಕ್ಯಾತ್, ಏನಿದೆ ಆತನಿಗೆ ಸಾಕ್ಷಾತ್ ಐಕ್ಯದ ಹೆಸರು ಕೂಡ ಇಲ್ಲ. ನತು ಸಾಕ್ಷಾತ್ ಐಕ್ಯ ನನು ಅಗ್ನಿರ್ಮಾಣವಕ ಇತ್ಯಾದಿ ಉಪಚಾರೋ ಭೇದಜ್ಞಾನ ಸಹಚರಿತೋ ದುಷ್ಟ ನಚ ಪ್ರಕೃತಿ ತದಸ್ತಿ. ಈ ಅಗ್ನಿರ್ಮಾಣವಕ ಅಂತ ಒಂದು ಮಾತಿದೆ. ಅಗ್ನಿರ್ಮಾಣವಕ ಏನರ್ಥ? ಮಾಣವಕ ಅಂದ್ರೇನು? ಒಟು. ಅಗ್ನಿ ಅಂದ್ರೇನು? ಅವನು ಒಟು ಬೆಂಕಿ ಅವನು ಅಂತ ಹೇಳು. ಒಟು ಬೆಂಕಿ, ಆಚಾರ ಬೆಂಕಿ ಅಂತ ಹೇಳ್ತಾರಲ್ಲ ಹಾಗೆ. ಬೆಂಕಿ ಅಂದ್ರೆ ಏನರ್ಥ? ಭಾರಿ ತೇಜಸ್ಸುಗಳು ಅಂತ ಒಂದು ಅರ್ಥ. ಸಿಟ್ಟು ಹೊತ್ತಿನ ಒಂದು ಭಾರಿ ಕೋಪಿಷ್ಟು ಅಂತ ಒಂದು ಅರ್ಥ. ಭಾರಿ ತೇಜಸ್ಸು ತೇಜಸ್ಸಿಗೆ ಬೆಂಕಿಗೆ ಆಕ್ಚುಲಿ ಅಪ್ ಪೃಥ್ವಿ ಅಪ್ ತೇಜೋ ವಾಯು ಆಕಾಶ. ತೇಜಸ್ಸಿಗೆ ಯಾರೋ ಅಗ್ನಿ. ಅರ್ಥ ಆಯ್ತಾ? ಇಲ್ಲೇನು ಹೇಳಿದ್ರು? ಅಗ್ನಿ ತೇಜ ಒಟು ತೇಜಸ್ವಿ ಅಂದ್ರೆ ಸಾಕಾಗ್ತಿತ್ತು. ಅಗ್ನಿ ಅಂತ ಯಾಕೆ ಕರಿಬೇಕಾಗಿತ್ತು? ತುಂಬಾ ತೇಜಸ್ ಹೇಳ್ಬೇಕಾಗಿತ್ತು. ತುಂಬಾ ತೇಜಸ್ ಅಂತ ಹೇಳ್ಬೇಕಾದ್ರೆ ಅಷ್ಟೆಲ್ಲ ಹೇಳೋದಕ್ಕಿಂತ ಅಗ್ನಿನೇ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಹೇಳಲಿಲ್ಲ ಗಂಗೆಯಲ್ಲೇ ಹಳ್ಳಿ ಇದೆ ಎಂಬ ಹೇಗಿರುತ್ತೆ? ಗಂಗೆ ಹತ್ರ ಹಳ್ಳಿ ಇದೆ ಎಂಬ ಆಗಿರುತ್ತೆ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಹೇಳಿದಾಗ ತುಂಬಾ ಹತ್ರ ಇದೆ ಅಂತ ಎಷ್ಟು ದೂರ ಅಂತ ಕೇಳಬಾರದಾಗ. ಗಂಗೆಯಲ್ಲೇ ತುಂಬಾ ಹತ್ರ, ಗಂಗೆ ಒಳಗೆ ಇದೆ ಅಂತ ಅರ್ಥ ಮಾಡಿದ್ರೆ ಮುಳುಗೋಗಿರುತ್ತ. ಗಂಗೆ ಒಳಗೆ ಇದೆ ಅಂದ್ರೆ ಅರ್ಥ ಮುಳುಗೋಯ್ತು. ದೂರ ಇದೆ ಅಂದ್ರೆ ಗಂಗೆಯಲ್ಲಿ ಅಂತ ಹೇಳೋದಿಲ್ಲ. ಗಂಗೆಯಲ್ಲಿ ಅಂತ ಹೇಳಿದಾಗ ಗಂಗೆ ತುಂಬಾ ಹತ್ರ ಇದೆ ಅದನ್ನ ಹೇಳಿದ್ರೆ ಹುಡ್ಕೊಂಡ್ಬರ್ತಾರೆ. ಸರ್ಕಲ್ನಲ್ಲೇ ಮನೆ ಅಂತ, ಸರ್ಕಲ್ನಲ್ಲೇ ಮನೆ ಇದ್ರೆ ಗತಿಯೇನಾಗ ಇವ್ರ ಮನೆ. ಸರ್ಕಲ್ನಲ್ಲೇ ಮನೆ ಆಯ್ತಾ? ಏನರ್ಥ? ತುಂಬಾ ಹತ್ರದಲ್ಲಿದೆ ಸರ್ಕಲ್. ತುಂಬಾ ಅಲ್ಲಿ 2 ಕಿಲೋಮೀಟರ್ ಇರುತ್ತೆ. ಎಷ್ಟು ಸಲ ಎಷ್ಟು ಹತ್ರ ಅಂತ ಹೇಳ್ಬಿಡ್ತಾರೆ, ಹುಡುಕೊಂಡೋದ್ರೆ 2 ಕಿಲೋಮೀಟರ್ ದೂರ ಇರ್ತಾವೆ. ಇಲ್ಲೇ 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 ಅಂತ ಹೋಗ್ತಾರೆ ಇರ್ತಾರೆ. ಅದು ಅದು ಕೂಡ ಏನೋ ಬೇಗ ದೂರ ಹೋದ್ರೆ ಬರೋದಿಲ್ಲ ಅಂತ ಇರ್ತಾರೆ. ಹೇಳ್ಬಿಟ್ಟು ಅದು ಎಷ್ಟು ಸಲ ಕರ್ಕೊಂಡು ಹೋಗ್ತಾ ಇರ್ತಾವೆ, ಹೋಗ್ಬಿಡ್ತಾರೆ 2-3 ಗಂಟೆ. ಆಮೇಲೆ ಕೇಳಿದ್ರೆ ಇಲ್ಲೇ ಇಲ್ಲೇ ಅಂತ ಹೇಳ್ತಾರೆ ಇರ್ತಾರೆ. ಉದ್ದಕ್ಕೆ ಉದ್ದೇಶ ಅದು ಇಲ್ಲ, ನಾವು ಬರಲಿ ಅಂತ ಹೇಗೆ ಹೇಳಿದ್ವಿ ಅಂತ ಹೇಳ್ತಾರೆ. ಅದು ಮೋಸ. ಇದು ತಾತ್ಪರ್ಯ. ಅದೇ ರೀತಿ ತುಂಬ ಹತ್ತಿರ ಇದೆ, ಅಲ್ಲೇ ಇದೆ, ಅದರೊಳಗೆ ಇದ್ದಾರೆ. ಹೇಳಿದಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ ಅರ್ಥ? ಅದು ಹತ್ರ ಎಂಬ ಅರ್ಥ ಬರುತ್ತೆ, ಅವರೇ ಅಂತ ಅರ್ಥ ಬರೋದಿಲ್ಲ. ಗೊತ್ತಾಯ್ತಾ? ಅದಕ್ಕೇನೆ ದೇವರ ಹತ್ತು ದೇವರೇ ಆಗ್ತಾನೆ ಅಂತ ಎಲ್ಲೆಲ್ಲಿ ಹೇಳಿ, ತಾನೇ ದೇವರು ಅಂತ ಹೇಳಿದಾಗ ದೇವರು ತುಂಬ ಸದೃಶವಾಗಿದ್ದಾನೆ, ಪ್ರತಿಬಿಂಬವಾಗಿರೋದ್ರಿಂದ ಸಂಪೂರ್ಣ ಅಧೀನನಾಗಿದ್ದಾನೆ. ಅದು ಇಂಪಾರ್ಟೆಂಟ್. ಸಂಪೂರ್ಣ ಅಧೀನ, ಯಾವ ವ್ಯಕ್ತಿಯು ಕೂಡ ಸಂಪೂರ್ಣ ಅಧೀನ ಅಲ್ಲ. ಪ್ರತಿಬಿಂಬ ಮಾತ್ರ ಏನದು? ಸಂಪಾದ ಬ್ಯೂಟಿಫುಲ್ ವರ್ಲ್ಡ್ ಅನ್ನು ಪದ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಸ್ವಾತಂತ್ರ್ಯದ ಪೂರ್ತಿ ಅರ್ಥ ಮಾಡಿಕೊಂಡೆ ಲೆಕ್ಕ. ಇನ್ನು ರಾಜಭೃತ್ಯ ನ್ಯಾಯ, ತಂದೆ ಮಗ, ಏನು ಎಕ್ಸಾಂಪಲ್ ಕೊಟ್ಟರು ಕೂಡ ಏನಾಗೋದಿಲ್ಲ, ಅದು ಪೂರ್ತಿ ಅಧೀನ ಇಲ್ಲ, ಅಧೀನ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ, ಮತ್ತೆ ಅದು ಟೆಂಪ್ರರಿ ಇದೆ, ಶಾಶ್ವತ ಇಲ್ಲ. ಇದೇನಾಗತ್ತೆ, ಇದು ಶಾಶ್ವತ ಇಲ್ಲ, ಅಸ್ತಿತ್ವನೇ ಹೋಗ್ಬಿಡುತ್ತೆ. ಬಿಂಬನ್ ಐಕ್ಯ ತೆಗೆದ ಅಂದ್ರೆ ಇದು ಇಲ್ಲೇ ಇಲ್ಲ, ಡೆಡ್ ಇದೆ. ಅಷ್ಟರ ಮಟ್ಟಿಗೆ ದೇವ್ರನ್ನ ಹೇಳಿಲ್ಲ. ಈಗ ಮೀನು ನೀರಲ್ಲಿದೆ, ಎಷ್ಟಿದೆ ಅಂತ ಕೇಳಿದರೆ, ನಾವು ಬೆಂಗಳೂರಲ್ಲಿದ್ದೇವೆ, ಬಿಟ್ಟು ಹೋಗ್ಬೋದು ಬೆಂಗಳೂರನ್ನ, ಆದರೆ ನೀರಿನಲ್ಲಿ ಮೀನಿದೆ, ನೀರು ಬಿಟ್ಟು ಹೊರಗೆ ಬಂದರೆ ಏನಾಗುತ್ತದ, ಸತ್ಯ ಹೋಗ್ಬಿಡುತ್ತೆ. ನಾವು ದೇವರಲ್ಲಿ ಆಗಿದ್ದೇವೆ, ನಾವು ದೇವರಲ್ಲಿ ಇದ್ದೇವೆ ಅಂದರೆ ಟೋಟಲಿ ಡಿಪೆಂಡ್ ಆಗಿದ್ದೇವೆ. ಹೊರಗೆ ಬಂದರೆ ಏನಾಗೋದಿಲ್ಲ, ಬದುಕೋದೇ ಇಲ್ಲ. ಅರ್ಥ ಆಯ್ತಾ? ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದು ನಾವು ಎಲ್ಲಿ ಇಟ್ಕೊಂಡಿದ್ದೇವೆ ಭಾವನೆ ಎಲ್ಲ ಕೂಡ, ಈಗ ಹೊರಗಿನ ಪದಾರ್ಥಕ್ಕಾಗಿದೆ. ಟಿ ವಿ ಇಲ್ಲದ ಬದುಕೋದಿಲ್ಲ ಜನ ಇದ್ದಾರೆ, ಟಿ ವಿ ನೋಡಬೇಡ ಅಂತ ಹೇಳಿದ್ರು ಸೂಯಿಸೈಡ್ ಮಾಡ್ಕೊಂಡು ಜನ ಇದ್ದಾರೆ. ಅವ್ರಿಗೇನದು ಮಿಥ್ಯಾ ಜ್ಞಾನ, ಅದು ಆದರೆ ದೇವರಿಲ್ಲದೆ ನಾವಿಲ್ಲ, ಅದು ಒಳ್ಳೆಯ ಜ್ಞಾನ. ಅದನ್ನೇನರ್ಥ, ಆ ದೇವರು ಯಾವಾಗಲೂ ಸ್ಮರಿಸಬೇಕು. ಅವನಿಲ್ಲ, ಯಾವ ಒಂದು ಉಪಕಾರ, ಒಂದು ಯಾವುದೋ ಒಂದು ಕೆಲಸಕ್ಕೋಸ್ಕರ ನಾವು ಫ್ರೆಂಡ್ಶಿಪ್ ಪಡಿಸಿದರೆ ಕೆಲಸ ಮುಗಿದಷ್ಟು ಬಿಟ್ಟು ಹೋಗ್ಬಿಡುತ್ತೆ. ಅರ್ಥ? ಕಾರ್ಪೊರೇಷನ್ ಆಫೀಸಿಗೆ ಖಾತಾ ಕೊಟ್ಟಿರ್ತೀವಿ, ನೀವು ಈ ದಿನ ಬೆಳಗ್ಗೆ ಅದೇ ಯೋಚನೆ, ಖಾತಾ ಬಂತು ಮರ್ತು ಬಿಡ್ತಾರೆ ಆಮೇಲೆ ಅಂಟು ಮೂರದ್ದು ನಮ್ಮ ಕೆಲಸ, ಮತ್ತೆ ಸಂಬಂಧನೇ ಇಲ್ಲ. ಆದರೆ ಕ್ಲಾಸ್ಗೆ ಹೋಗ್ತಾನೆ, ಕ್ಲಾಸಲ್ಲಿ ಇಲ್ಲಿಯವರೆಗೂ ಕೋರ್ಸ್ ಮುಗಿದವರೆಗೂ ಇಟ್ಟರೆ ಮತ್ತೆ ಸಂಬಂಧ ಮುಗಿದೋಯ್ತು. ಈ ಅಂಬಿಗ ಇದ್ದಾನೆ, ಅವನು ನಡಿ ದಾಟಿಸೋರಿಗೆ ಅಷ್ಟು ಅವನು ಮರ್ತು ಬಿಡ್ತಾನೆ. ಒಂದೊಂದಕ್ಕೂ ಲಿಮಿಟೇಷನ್ ಇದೆ. ಆದರೆ ದೇವರಿಗೂ ನಮಗೆ ಸಂಬಂಧ ಎಂಥದ್ದದ, ಶಾಶ್ವತ ಸಂಬಂಧ, ಪ್ರತಿ ಕ್ಷಣದ ಸಂಬಂಧ. ಇದು ಅರ್ಥ ಮಾಡಿಕೊಂಡಾಗ ದೇವರ ಮಹಿಮೆ ಏನಂತ ಗೊತ್ತಾಗುತ್ತೆ. ದೇವರು ಏನೋ ಎಲ್ಲೋ ಇದ್ದಾರೆ, ಏನೋ ಮಾಡ್ತೀವಿ ಎಲ್ಲ, ಪ್ರತಿ ಕ್ಷಣದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಪ್ರತಿ ಸ್ಥಳದಲ್ಲಿದ್ದಾನೆ. ನೀರು ಜೊತೆಗಿದ್ದೇ ಕಾಪಾಡುತ್ತೆ ಮೀನನ್ನು. ನೀರೆಲ್ಲೋ ಇಲ್ಲ, ಮೀನು ಇಲ್ಲಿದೆ, ನೀರು ಅಲ್ಲಿದೆ ಅಲ್ಲ, ಮೀನು ಎಲ್ಲಿದೆ, ನೀರು ಒಳಗೆ ಇದೆ. ಆದರೆ ಮೀನು ನೀರು ಒಂದೇ ಆಗಿಲ್ಲ, ಮತ್ತೆ ಅಷ್ಟು ಕ್ಲೋಸ್ ಇದ್ದರೂ ಕೂಡ ನೀರು ನೀರೇ, ಮೀನು ಮೀನೇ. ದೇವರು ನಮ್ಗೆ ಎಷ್ಟು ಹತ್ತಿರ ಇದ್ದರೂ ಕೂಡ ದೇವರ ದೇವರೇ, ನಾವು ನಾವೇ. ಅದನ್ನೇ ಹೇಳೋದು, ನಮ್ಮೊಳಗೆ ದೇವರಿದ್ದರೂ ಕೂಡ ದೇವರು ನಮಗೂ ಏನಿಲ್ಲ, ಐಕ್ಯ ಇಲ್ಲ, ಅಭೇದ ಇಲ್ಲ. ಭೇದ ಇದ್ದೇ ಇದೆ, ಕ್ಲೋಸ್ ಆಗಿದೆ. ಕರೆಂಟ್ ವೈರು ಎಷ್ಟು ಜೊತೆಗಿದೆ ಅಂದರೆ, ಎಷ್ಟು ಜೊತೆಗಿದೆ ವೈರು ಬಿಟ್ಟಿದ್ರೆ ಕರೆಂಟ್ ಬಿಟ್ಟಿದಾಗ ಲೆಕ್ಕ. ಆದರೆ ಏನಲ್ಲ, ಅವೆರಡು ಬೇರೆ ಬೇರೆ, ಇವೆಲ್ಲ ಅರ್ಥ ಆಗಿಬಿಟ್ರೆ ತುಂಬ ಜನಕ್ಕೆ ಏನು ಅರ್ಥ ಆಗಲಿಲ್ಲ. ನಮ್ಮೊಳಗಿದ್ದಾರೆ ನಾವೇ ದೇವರು ಅಷ್ಟೇ, ನಮ್ಮೊಳಗಿದ್ದ ನಾವೇ ದೇವರ, ಒಳಗಿದ್ದ ಮಾತ್ರ ದೇವರು ಹೇಗಾಗ್ತಾನೆ, ಇವನು ಮನೆಯೊಳಗಿದ್ದರೆ ಮನೆಯೇ ಆಗಿಬಿಡ್ತಾನ. ಇವೆಲ್ಲ ಕಾಮನ್ ಸೆನ್ಸ್ ಅರ್ಥ ಮಾಡಿ ಲೋಕಕ್ಕೆಲ್ಲ ಭ್ರಾಂತಿ ಹುಡ್ಸಿಬಿಟ್ಟಿದ್ರು. ಅವ್ರು ಹೇಳ್ತಾರೆ ಎಷ್ಟು ವೈರಿಗೂ ಕರೆಂಟ್ ಬಿಡಿಸ್ಲಿಕ್ಕೆ ಬರೋದಿಲ್ಲ ನಿಮಗೆ, ಅಷ್ಟು ಹತ್ರ ಇದೆ, ಸ್ಟಿಲ್ ಎರಡು ಬೇರೆ ಬೇರೆ. ಬಟ್ ಕೆಲಸ ಮಾಡ್ತಿರೋದೆಲ್ಲ ವೈರು ಕರೆಂಟ, ಕರೆಂಟ್ ಕೆಲಸ ಮಾಡ್ತಿರೋದು, ನೋಡೋದಕ್ಕೆ ವೈರು, ಒಳಗಿರೋದೆಲ್ಲ ಕರೆಂಟ್. ಆದರೆ ಕರೆಂಟ್ ಆಫ್ ಮಾಡೋದು ಅವಾಗವೇ, ಕರೆಂಟೇ ಇಲ್ಲ. ಏನಿದೆ ಅಲ್ಲಿಗ ವೈರ್ ಇದೆ. ಇಲ್ಲಿ ಕರೆಂಟ್ ಆಫ್ ಮಾಡಿ ತೋರಿಸ್ಬೋದು, ದೇವ್ರನ್ನ ಆಫ್ ಮಾಡಿ ತೋರ್ಸಕ್ಕೆ ಬರೋದಿಲ್ಲ. ಏನು ಮಾಡೋಕ್ಕೆ ಬರುತ್ತೆ, ದೇವ್ರನ್ನ ಆಫ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಆಫ್ ಮಾಡಿ ಎಂಟೈರ್ ಯೂನಿವರ್ಸೇ ಹೋಗಿಬಿಡುತ್ತೆ. ಆ ಮಾಡೋ ವ್ಯಕ್ತಿನೇ ಅಲ್ಲದೆ ಆಕಾಶವನ್ನು ಮರೆತು ಬಿಡಿ ಒಂದು ಕ್ಷಣ, ಹೇಗೆ ಮರೀತಿ? ಆಕಾಶದಲ್ಲಿ ಜೊತೆಗಿದ್ದೆ ನಾವೀಗ, ನಮಗೆ ಎಚ್ಚರ ಇಲ್ಲದೇ ಇದ್ದೇವೆ. ನಿದ್ದೆಗಣ್ಣಲ್ಲಿ ತಿರುಗ್ತಾನೆ, ನಿದ್ದೆಗಣ್ಣಲ್ಲಿ ಹೊರಡ್ತಾನೆ, ಹೌದಲ್ಲ? ಹೊರಡ್ತಾನೆ ಅಂದ್ಮೇಲೆ ಏನು ಜ್ಞಾನ ಇದೆ ಅವನಿಗೆ? ಸ್ಪೇಸ್ ಇದೆ ಅಂತ ಜ್ಞಾನ ಇದೆ. ಅದೆಲ್ಲಿ ಬಂದಿದೆ ಆ ವಿಷಯ ನೆನಪಿದೆಯಾ? ಸ್ಪೇಸ್ ಇದೆ ಎಂಬ ಜ್ಞಾನ ನಮಗೆ ಬರುತ್ತೆ ಎಂಬುದಕ್ಕೆ ಏನು ಕಾರಣ ಕೊಟ್ಟರು ನೆನಪಿದೆಯಾ? ನಮಗೆ ಕಣ್ಣು ಕೈಕಾಲಿಕೆ ಯಾವುದೂ ಕಾಣಿಸೋದಿಲ್ಲ, ಎಲ್ಲ ಎಚ್ಚರನೇ ಇಲ್ಲ. ಆದರೆ ನಮಗೆ ಏನು ಜ್ಞಾನ ಇದೆ? ಸ್ಪೇಸ್ ಜ್ಞಾನ ಇದೆ, ಹೌದಾನೆ? ಸ್ಪೇಸ್ ಜ್ಞಾನ ಇದೆ. ಅದು ಯಾತಕ್ಕೆ? ಅದು ಸಾಕ್ಷಿಗ್ರಾಹ್ಯವಾದ್ರಿಂದ, ಸಾಕ್ಷಿ ಗೃಹಿತ. ಸಾಕ್ಷಿ ಎಂದು ಮಲಗೋದಿಲ್ಲ, ಮನಸ್ಸು ಕೂಡ ಸುಪ್ತಾವಸ್ಥೆಯಲ್ಲಿ ಮಲಗಿಬಿಡುತ್ತೆ, ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಎದ್ದಿರುತ್ತೆ, ಹೊರಗೆಲ್ಲ ಹಿಂದೆ ಎದ್ದಿರುತ್ತೆ. ಆದರೆ ಸಾಕ್ಷಿ ಮಾತ್ರ ಏನಾಗೋದಿಲ್ಲ. ಅದು ಸಾಕ್ಷಿ ಅಂದ್ರೆ ಏನು? ಜೀವನ ಸ್ವರೂಪ ಎಂದ